శీర్షికే కావేరీపట్టణం. కావేరీపట్టణం తమిళనాడు రాజ్యದ తంజావూరు ಜಿಲ್ಲೆಯಲ್ಲಿ ಕಾವೇರಿ ಮುಖಜ ಭೂಮಿಯಲ್ಲಿರುವ ಚೋಳರ ಕಾಲದ ಪ್ರಸಿದ್ಧ ಬಂದರು ಪಟ್ಟಣ. ಇದು ಕೋರಮಂಡಲ ತೀರದ ಮೀನುಗಾರರ ಒಂದು ಸಾಮಾನ್ಯ ಹಳ್ಳಿಯಾಗಿದೆ. ಪ್ರಾಚೀನ ತಮಿಳು ಗ್ರಂಥಗಳಲ್ಲಿ ಈ ಸ್ಥಳವನ್ನು ವೈಭವಪೂರಿತವಾಗಿ ವರ್ಣಿಸಲಾಗಿದೆ. 2ನೇ ಶತಮಾನದ ಪಟ್ಟಿನಪಳೈ ಕಾವ್ಯದಲ್ಲಿ ದೇಶ ವಿದೇಶಗಳಿಂದ ಇಲ್ಲಿಗೆ ವ್ಯಾಪಾರಕ್ಕಾಗಿ ಬರುತ್ತಿದ್ದ ಅಶ್ವಗಳು, ಹರಳು, ಹವಳ, ಬಂಗಾರ, ಗಂಧ, ಮುತ್ತು ಹಾಗೂ ಆಹಾರ ಪದಾರ್ಥಗಳನ್ನು ಸವಿಸ್ತಾರವಾಗಿ ಉಲ್ಲೇಖಿಸಲಾಗಿದೆ. 5ನೇ ಮತ್ತು 6ನೇ ಶತಮಾನದ ಶಿಲಾಬ್ಧಿಗಾರಂನಲ್ಲಿ ಈ ನಗರದ ವಿನ್ಯಾಸ, ಅರಮನೆ, ವಾಸಸ್ಥಳಗಳು, ಯವನರು, ಆವಂತಿ ಹಾಗೂ ಉಜ್ಜಯಿನಿಯಿಂದ ಬಂದಂತಹ ಕರಕುಶಲಗಾರರ ಮತ್ತು ಇಲ್ಲಿಯ ವಾಣಿಜ್ಯ ಚಟುವಟಿಕೆಗಳ ಬಗ್ಗೆ ವರ್ಣಿಸಲಾಗಿದೆ. ಇಲ್ಲಿ ಶಿವ, ವಿಷ್ಣು, ಬಲರಾಮ, ಕಾರ್ತಿಕೇಯ ದೇವಾಲಯಗಳು ಹಾಗೂ ಬೌದ್ಧ ವಿಹಾರಗಳಲ್ಲಿ ಪ್ರಸ್ತಾಪ ಈ ಕೃತಿಯಲ್ಲಿದೆ. ಇದೇ ಶತಮಾನಕ್ಕೆ ಸೇರಿದ ಮಣಿ ಮೇಕಲೈ ಗ್ರಂಥ ಈ ನಗರದಲ್ಲಿದ್ದ ಚಂಪಾಪತಿ ಇಲ್ಲಿಯ ಗ್ರಾಮ ದೇವತೆ ಎಂದು ತಿಳಿಸುತ್ತದೆ ಹಾಗೂ ಬೌದ್ಧ ನೆಲೆಗಳ ಬಗ್ಗೆ ಮಾಹಿತಿ ನೀಡುತ್ತದೆ. ಜೀರ್ಣಾವಸ್ಥೆಯಲ್ಲಿರುವ ಪ್ರಾಚೀನ ಚಂಪಾವತಿ ಅಮ್ಮನ ಇಟ್ಟಿಗೆ ದೇವಾಲಯ ಇಲ್ಲಿದೆ. ವಿದೇಶಿ ಬರವಣಿಗೆಗಳಲ್ಲಿಯೂ ಈ ಪಟ್ಟಣದ ವಿವರ ದೊರೆಯುತ್ತದೆ. ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸೀ ಗ್ರಂಥದಲ್ಲಿ ಚೋಳರ 2 ರಾಜಧಾನಿಗಳ ಬಗ್ಗೆ ಉಲ್ಲೇಖವಿದೆ. ಇವುಗಳಲ್ಲಿ ಹರಗರು ಒಳನಾಡಿನ ರಾಜಧಾನಿ ಎಂದು ಕಾವೇರಿಪಟ್ಟಣಂ ನಗರವನ್ನು ಸಮುದ್ರ ತೀರದಲ್ಲಿರುವ ನಗರವೆಂದು ಹೇಳಲಾಗಿದೆ. ಗ್ರೀಕ್ ಭೂಗೋಳಶಾಸ್ತ್ರಜ್ಞನಾದ ಟಾಲಮಿ ಇದನ್ನು ಕಾವೇರಿಸ್ ಎಂಪೋರಿನ್ ಎಂದು ಉಲ್ಲೇಖಿಸಿದ್ದಾನೆ. ಚೋಳರ ರಾಜನಾದ ಇಲಂಕಿಲಿ ಸಮಯದಲ್ಲಿ ಕಾವೇರಿಪಟ್ಟಣಂ ಸಮುದ್ರದ ವಿಕೋಪಕ್ಕೆ ತುತ್ತಾಯಿದೆಂದು ಮಣಿಮೇಕಲೆ ಗ್ರಂಥದಲ್ಲಿದೆ. ಈ ಚೋಳರಾಜ ತನ್ನ ಮಗನ ಮರಣದಿಂದ ದುಃಖ ತಪ್ತನಾಗಿ ಇಂದಿನ ವಾರ್ಷಿಕೋತ್ಸವ ಮರೆತಾಗ ಮಣಿಮೇಕಲೈ ದೇವತೆ ಸಿಟ್ಟಿಗೆದ್ದು ಈ ನಗರವನ್ನು ಸಮುದ್ರದ ಪಾಲಾಗುವಂತೆ ಮಾಡಿದಳೆಂದು ಹೇಳಲಾಗಿದೆ. ಇದೊಂದು ವಿಸ್ಮಯಕಾರಿ ಘಟನೆ ಎಂದು ಗುರುತಿಸಿದ್ದರು. ಈ ಪಟ್ಟಣದ ಕೆಲವು ಭಾಗಗಳು ಪ್ರಾಯಶಃ ಭೂಕೊರೆತ ಅಥವಾ ಸಮುದ್ರದ ಅಲೆಗಳ ಒಡೆತದಿಂದ ನಾಶವಾಗಿದೆ ಎಂದು ತೋರುತ್ತದೆ. 5ನೇ ಶತಮಾನದ ಪ್ರಸಿದ್ಧ ಬೌದ್ಧ ವಿದ್ವಾಂಸ ಮತ್ತು ಕವಿಯಾದ ಬುದ್ಧದತ್ತನು ಇಲ್ಲಿಯ ಒಂದು ವಿಹಾರದಲ್ಲಿ 5ನೇ ಶತಮಾನದ ಪ್ರಸಿದ್ಧ ಬೌದ್ಧ ವಿದ್ವಾಂಸ ಹಾಗೂ ಕವಿಯಾದ ಬುದ್ಧದತ್ತನು ಇಲ್ಲಿಯ ಒಂದು ವಿಹಾರದಲ್ಲಿ ವಾಸವಾಗಿದ್ದು ಅಭಿಧಮ್ಮಾತರ ಎಂಬ ಗ್ರಂಥವನ್ನು ರಚಿಸಿದ್ದಾನೆ. ಈ ಕೃತಿಯಲ್ಲಿ ನಗರವಾಸಿಗಳು ಶೇಷರೆಂದು ಇಲ್ಲಿಯ ಅರಮನೆಯಂತಹ ಭವನಗಳು, ಅಲಂಕರಿಸಿದ ಮಹಾದ್ವಾರಗಳು, ಸಲಂಗಡಿಗಳ ಹಾಗೂ ಇಲ್ಲಿ ನಡೆಯುತ್ತಿದ್ದ ವಾಣಿಜ್ಯ ಚಟುವಟಿಕೆಗಳ ಬಗ್ಗೆ ವಿಸ್ತಾರವಾಗಿ ವರ್ಣಿಸಲಾಗಿದೆ. 7ನೇ ಶತಮಾನದ ತೇವರಂ ಕರ್ತೃಗಳಾದ ಅಪ್ಪಾರ್ ಮತ್ತು ಸಂಬದ್ದಾರ್ ಎಂಬ ಶೈವ ಸಂತರು ಕಾವೇರಿಪಟ್ಟಣಂನಲ್ಲಿಟ್ಟು ಪಲ್ಲವನೇಶ್ವರಂ ಮತ್ತು ಪುಹರ್ ಸಯಕ್ಕಾಟು ಎಂಬ ಸ್ಥಳಗಳಲ್ಲಿ ಉಲ್ಲೇಖಿಸಿದ್ದಾರೆ. ಇವುಗಳಲ್ಲಿ 2ನೆಯದು ಈ ನಗರದ ಇಂದಿನ ಪುಹರ್ ಪಟ್ಟಣವೆಂದು ಸೂಚಿಸುತ್ತದೆ. 11ನೇ ಮತ್ತು 12ನೇ ಶತಮಾನದ ಶಾಸನಗಳು ಸಯವನಂ ಕಾವೇರಿಪಟ್ಟಣದ ಒಂದು ಭಾಗವಾಗಿತ್ತೆಂದು ತಿಳಿಸುತ್ತದೆ. 1962ರಿಂದ 1967 ಹಾಗೂ 1972ರಿಂದ 1973ರ ಅವಧಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಇಲಾಖೆಯು SR ರಾವ್ ಹಾಗೂ ರಾಯನ್ ಕೃಷ್ಣದೇವ ಮತ್ತು ಅವರ ಸಂಗಡಿಗರಾದ ರಾಮನ್ ಮತ್ತು ಸೌಂದರ ರಾಜನ್ ಕಾವೇರಿಪಟ್ಟಣಂ ಹಾಗೂ ಇದರ ಪರಿಸರದಲ್ಲಿ ಉತ್ಖನನ ಮಾಡಿದರು. ಸಮುದ್ರ ದಂಡೆಯ ಅನ್ವೇಷಣೆಯಲ್ಲಿ ದೊರೆತ ಪುರಾವಶೇಷಗಳಾದ ಸುಣ್ಣ ಮಟ್ಟಿನ ಬಳೆಯ ಬಾವಿಗಳು, ಮಡಿಕೆ ಹಾಗೂ ಇಟ್ಟಿಗೆ ಚೂರುಗಳು, ವಿವಿಧ ಮಣಿಗಳು ಇಲ್ಲಿ ಪುರಾತನ ವಾಸ್ತವ್ಯವೆಂದು ಹೇಳುತ್ತದೆ. ಈ ನಗರ ತನ್ನ ಪ್ರೌಢ ವ್ಯವಸ್ಥೆಯಲ್ಲಿದ್ದಾಗಿನ ವಾಸ್ತವ್ಯ ಸ್ಥಾನಗಳಾದ ವನಗಿರಿ, ನೈದವಾಸಲ್, ಕಿಲಿಯೂರುಗಳನ್ನು ಸಹ ಗುರುತಿಸಲಾಗಿದೆ. ವನಗಿರಿಯಲ್ಲಿ ಚೋಳರ ರಾಜಚಿಹ್ನೆಯನ್ನು ಹೊಂದಿದ್ದ ಹಾಗೂ ಒಂದು ಮುಖದಲ್ಲಿ ಹುಲಿ ಮತ್ತೊಂದು ಮುಖದಲ್ಲಿ ಆನೆಯ ಮುದ್ರಿಸಿರುವ ಚೌಕಾಕಾರದ ನಾಣ್ಯಗಳು, ಕೆಂಪು ಕಪ್ಪು ದ್ವಿವರ್ಣ ಪಾತ್ರೆಯ ಚೂರುಗಳು, ವಿವಿಧ ರೀತಿಯ ಅರೆ ಅಮೂಲ್ಯ ಮಣಿಗಳು, ರೋಮ್ ದೇಶದಿಂದ ವ್ಯಾಪಾರದ ಮೂಲಕ ಬಂದ ಬೂದು ಮತ್ತು ಕಬ್ಬು ಬಣ್ಣದ ರೌಲೆಟ್ ಪಾತ್ರೆ ಚೂರುಗಳು ದೊರೆತಿವೆ. ಒಲಯನ್ ಇರುಪಿನಲ್ಲಿ ರೋಮನ್ ನಾಣ್ಯ ಹಾಗೂ ಮಲಪ್ಪ ರೂಂಪನಲ್ಲಿ ಸುಟ್ಟ ಮಣ್ಣಿನ ಆಕೃತಿಗಳು ಈ ಅನ್ವೇಷಣೆಗಳಲ್ಲಿ ಲಭಿಸಿವೆ. ಕಾವೇರಿಪಟ್ಟಣಂ, ವನಗಿರಿ, ಕಿಲಿಯೂರು ಮತ್ತು ಪಲ್ಲವನೇಶ್ವರಂನಲ್ಲಿ ಉತ್ಖನನ ಮಾಡಲಾಗಿದೆ. ಈ ಉತ್ಖನನ ಆಧಾರದ ಮೇಲೆ ಕಾವೇರಿಪಟ್ಟಣಂನಲ್ಲಿ ಪ್ರಸಕ್ತ ಶಕಪೂರ್ವ 3ರಿಂದ 12ನೇ ಶತಮಾನದವರೆಗೆ ಜನ ವಸತಿ ಇದ್ದೆಂದು ಹೇಳಬಹುದು. ಈ ಸಾಂಸ್ಕೃತಿಕ ಅವಧಿಯನ್ನು 4 ಹಂತಗಳಾಗಿ ವಿಂಗಡಿಸಲಾಗಿದೆ. ಇವುಗಳಲ್ಲಿ 2ನೇ ಹಂತವನ್ನು ಪುನಃ A ಮತ್ತು B ಉಪಹಂತಗಳೆಂದು ವಿಂಗಡಿಸಲಾಗಿದೆ. 1ನೇ ಹಂತ ಪ್ರಸಕ್ತ ಶಕಪೂರ್ವ 3ರಿಂದ ಪ್ರಸಕ್ತ ಶಕಪೂರ್ವ 1ನೇ ಶತಮಾನದ ಅಂತ್ಯದವರೆಗೆ. 2ನೇ A ಉಪಹಂತ ಪ್ರಸಕ್ತ ಶಕಪೂರ್ವ 1ರಿಂದ 3ನೇ ಶತಮಾನದವರೆಗೆ. ಎರಡನೇ ಬಿ ಉಪ ಒಂದು ಮತ್ತು ಎರಡರಿಂದ ಆರು ಮತ್ತು ಏಳನೆಯ ಶತಮಾನದವರೆಗೆ, ಮೂರನೆಯ ಹಂತ ಏಳು ಮತ್ತು ಒಂಬತ್ತನೇ ಶತಮಾನದವರೆಗೆ, ನಾಲ್ಕನೇ ಹಂತ ಒಂಬತ್ತರಿಂದ ಹನ್ನೆರಡನೇ ಶತಮಾನದವರೆಗೆ ಇದ್ದವು. ಉತ್ಖನನದಲ್ಲಿ ಮೂರು ಅತ್ಯಂತ ಮಹತ್ವದ ಕಟ್ಟಡ ಅವಶೇಷಗಳನ್ನು ಗುರುತಿಸಲಾಗಿದೆ. ಕಿಲಿಯೂರಿನಲ್ಲಿ ಹಡಗುಗಳ ಆಗಮನ ಮತ್ತು ನಿರ್ಗಮನಕ್ಕಾಗಿ ನಿರ್ಮಿಸಿದ ಸಮುದ್ರದೊಳಗಿನ ಸ್ವಲ್ಪ ಚಾಚಿದ ಬಂದರಿನ ಕಟ್ಟೆ ಎಂದು ಪತ್ತೆಯಾಗಿತ್ತು. ಆಯತಾಕಾರದ ಈ ಜಗಲಿ 12.7 × 7.62 ಮೀಟರ್ ಉದ್ದಗಲವಾಗಿದ್ದು 1.71 ಮೀಟರ್ ಎತ್ತರವಾಗಿದೆ. ಈ ಜಗಲಿ 18.7 × 7.68 ಮೀಟರ್ ಉದ್ದಗಲವಾಗಿದ್ದು 1.71 ಮೀಟರ್ ಎತ್ತರವಾಗಿದೆ. ಇದನ್ನು ದೊಡ್ಡ ಆಕಾರದ ಇಟ್ಟಿಗೆಗಳಿಂದ ಕಟ್ಟಲಾಗಿದೆ. ಹಡಗುಗಳನ್ನು ಲಂಗರು ಹಾಕಿ ನಿಲ್ಲಿಸಲು ಕಟ್ಟೆಯ ಮಧ್ಯಭಾಗದಲ್ಲಿ ಗಟ್ಟಿಯಾದ ಕಟ್ಟಿಗೆಯ ಕಂಬಗಳನ್ನು ಎರಡು ಸಾಲುಗಳಲ್ಲಿ ನಡೆಸಲಾಗಿತ್ತು. ಇಂಗಾಲ 14 ಕಾಲಮಾನದ ಆಧಾರದ ಮೇಲೆ ಈ ಕಂಬಗಳು ಪ್ರಸಕ್ತ ಶಕಪೂರ್ವ 3ರಿಂದ 2ನೇ ಶತಮಾನಗಳೆಂದು ತಿಳಿದುಬರುತ್ತದೆ. ಪಲ್ಲವೇಶ್ವರಂನಲ್ಲಿ ದೊರೆತ ಇಟ್ಟಿಗೆಯಿಂದ ನಿರ್ಮಿಸಿದ ಬೌದ್ಧ ವಿಹಾರ ಇನ್ನೊಂದು ಮುಖ್ಯ ಕಟ್ಟಡ. ವಿಹಾರದ ಒಂದು ಭಾಗದಲ್ಲಿ 9 ಕೋಣೆಗಳನ್ನು ಒಂದೇ ಸಾಲಿನಲ್ಲಿ ನಿರ್ಮಿಸಿದವು. ಇವುಗಳ ಮುಂಭಾಗದಲ್ಲಿ ಆಯತಾಕಾರದ ಅಂಗಳವಿತ್ತು. ಪ್ರತಿಯೊಂದು ಕೋಣೆಯು ಸರಾಸರಿ 3.10 × 7.40 ಮೀಟರ್ ಅಳತೆ ಇದ್ದು, ಈ ವಿಹಾರದ ಎದುರು ಎರಡು ಬೌದ್ಧ ದೇವಾಲಯಗಳ ಅವಶೇಷಗಳನ್ನು ಸಹ ಗುರುತಿಸಲಾಗಿದೆ. ಭೂಮಿ ಸ್ಪರ್ಶ ಮುದ್ರೆಯ ಕಂಚಿನ ಸಣ್ಣ ಬುದ್ಧನ ವಿಗ್ರಹ ಹಾಗೂ ಕಲ್ಲಿನ ಬುದ್ಧ ಪಾದ ಕ್ರಮವಾಗಿ ವಿಹಾರ ಹಾಗೂ ದೇವಾಲಯದ ಹತ್ತಿರ ದೊರೆತಿರುವುದು ಈ ಉತ್ಖನನದ ಇನ್ನೊಂದು ವಿಶೇಷ. ವನಗಿರಿಯ ಉತ್ಖನನದಲ್ಲಿ ದೊರೆತ ತೂಬು ಮತ್ತು ಅದರ ಕಾಲುವೆಗಳನ್ನು ಇಟ್ಟಿಗೆಗಳಿಂದ ನಿರ್ಮಿಸಲಾಗಿದೆ. ಈ ಕಾಲುವೆಗಳಿಗೆ ತೂಬಿನ ಒಂದು ಬದಿಯಲ್ಲಿ ಎರಡು ವಕ್ರಾಕಾರದ ತಿರುವುಗಳನ್ನು ನೀರಿನ ಹರಿವಿಕೆಯ ಅನುಕೂಲಕ್ಕಾಗಿ ನಿರ್ಮಿಸಲಾಗಿದೆ. ಈ ಉತ್ಖನನದಲ್ಲಿ ಅನೇಕ ಪುರಾವಶೇಷಗಳು ಲಭ್ಯವಾಗಿದೆ. ವಿವಿಧ ರೀತಿಯ ಮನೆಗಳನ್ನು ಗಾಜು, ಆಗೆಟ್, ಮಂದಗೆಂಪಿನ ಕಲ್ಲು, ಜಾಸ್ಪರ್, ಹವಳ, ಸುಟ್ಟ ಮಣ್ಣು, ಕಲ್ಲು ಮತ್ತು ತಾಮ್ರದಲ್ಲಿ ತಯಾರಿಸಲಾಗಿದೆ. ಸುಟ್ಟ ಮಣ್ಣಿನಲ್ಲಿ ಮಾಡಿದ ಸುಂದರವಾದ ಪುರುಷ ಮತ್ತು ಸ್ತ್ರೀಯರ ವಿಗ್ರಹಗಳು, ಪಕ್ಷಿ ಹಾಗೂ ಪ್ರಾಣಿಗಳು, ದೇವಾದೇವತೆಗಳ ಧಾರ್ಮಿಕ ಆಕೃತಿಗಳು ಇಲ್ಲಿ ದೊರೆತಿವೆ. ಇಲ್ಲಿ ರೋಮನ್ ಮತ್ತು ಚೋಳರ ಕಾಲದ ಮುದ್ರಾಂಕಿತ ನಾಣ್ಯಗಳು ದೊರೆತಿವೆ.